ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ನರಸಿಂಹನಯನೋ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಪ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತಸಂತಾಪಂ ಮಲಿಕಂತವ ವಾಣಿತೇ ಕರವಾಣ್ಯಂಬ ಚರಣೌ ಯುತಿ ಸರ್ವದಾ ಮಧ್ವಾಚ್ಯ ಕರಣಿರ್ಭೂಯ ಶ್ರೀಮದಾಚಾರ್ಯ ಭಾವನ ಹರಾಯ ಸಜಕಾನಿಷ್ಠಹರಾಯ ಪ್ರವೀಣೆ ಭವಾಯ ಭವತೇ ಭೂಯ ಶಿವಾಯ ಸಜಕಾ ನಮಸ್ತ್ರೀಪಾತರಾಯ ನಮಸ್ತೆ ವ್ಯಾಸಯೋಗಿನಿ ನಮಃಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲದಿಷ್ಟವಿಭಾತಾಂ ಜಗದೀಶ ಪದಾಶ್ರಯಂ ಜಗತಿ ತಲವಿಖ್ಯಾತಂ ಜಗನ್ನಾಥಗುರುಂದರೆ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಬಲಿತು ಕೇಳುವೆ ಪರಮ ಭಗವದ್ಭಕ್ತರಿರನಾದರದಿ ಕೇಳು. ಶ್ರೀ ಹರಿಕಥಾಮೃತಸಾರ ಹರಿದಾಸ ಸಾಹಿತ್ಯದ ಸಾರ ಸರ್ವಸ್ವವನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ತಪ್ಪಿಸ್ತಕ್ಕಂತಹ ಅತ್ಯಂತ ಪೂರ್ವವಾದಂತಹ ಕೃತಿ 32 ಸಂಧಿಗಳ ಕೃತಿಯಲ್ಲಿ ಮೊದಲ ಸಂಧಿಯಲ್ಲಿ ವೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿಧುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯ ಗಾಯಕ ನಾರಸಿಂಹನೆ ನಮಿತೆ ಕರುಣರು ಯಮಜ ಮಂಗಳವ ಹೇಳಿ ಸಿಂಹದೇವರ ಸ್ತೋತ್ರವನ್ನು ಪ್ರಾರಂಭಿಸುತ್ತಾರೆ. ಮುಂದೆ ತಾರತಮ್ಯ ಕ್ರಮದಲ್ಲಿ ಮಹಾಲಕ್ಷ್ಮಿಯಿಂದ ಪ್ರಾರಂಭಿಸಿ ಗುರುದೇವತಾ ನಮಸ್ಕಾರವನ್ನು ಮಾಡಿದ್ದಾರೆ. ಎರಡನೇ ಸಂಧಿಯಲ್ಲಿ ಕರುಣಾಸಂಧಿ ಅಂತ ಪೂರ್ವ ಹೆಸರಿನ ಸಂಧಿಯನ್ನು ಭಗವಂತನ ಕಾರುಣ್ಯವನ್ನು ಬಗೆ ಬಗೆಯಾಗಿ ನಿರೂಪಣೆ ಮಾಡತಕ್ಕಂಥ ಸಂಧಿ. ಕರುಣೆಯ ಅನೇಕ ಮುಖಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ದೃಷ್ಟಾಂತಪೂರ್ವಕವಾಗಿರತಕ್ಕಂತಹ ಮನೋಜ್ಞವಾದ ಸಂಧಿ ಕರುಣಾಸಂಧಿ. ನಮ್ಮ ಜೀವನದ ಒಟ್ಟು ಗುರಿಯೇ ಭಗವಂತನ ಕರುಣೆಯನ್ನು ಸಂಪಾದನೆ ಮಾಡುತ್ತೆ. ಯಸ್ಯ ಪ್ರಸಾದ ಪರಮಾಸ್ತಿ ರೂಪ ಅಸ್ಮಾತ್ ಸಂಸಾರಾತ್ ಉಚ್ಯತೆ ನಾಪರೇಣ ನಾರಾಯಣೋಸೌ ಪರಮೋ ವಿಜಿತ್ಯ ಮುಮುಕ್ಷುಭಿ ಕರ್ಮ ವಾಚಾ ಧನುಷ್ಮಾ. ಪರಮಾತ್ಮನ ಕರುಣೆಯನ್ನು ಪಡೆಯದ ಹೊರತು ಮುಖ್ಯಕ್ಕೆ ಪ್ರವೇಶವೇ ಇಲ್ಲ. ಆ ಕರುಣೆಯ ವೈಭವ ನಮಗೆ ಅರ್ಥವಾದರೆ ಆ ಕರುಣೆ ಪಡೆಯಬೇಕು ಅಂತಕ್ಕಂತಹ ಒಂದು ಹುಮ್ಮಸ್ಸು ಉತ್ಸಾಹ ಸಾಧ್ಯವಾಗುತ್ತೆ. ಅದಕ್ಕೆ ಅದು ವರ್ಣನೆ ಮಾಡ್ತಾ ಶ್ರವಣ ಮನಕಾನಂದ ಬೀರುವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳ ಇಹಪರಂಗಳ ನಿತ್ತು ತರಬಹುದು ಭುವನ ಭಾವನ ವಿಣಿತ ಲಕ್ಷ್ಮೀ ಭವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊತ್ತಾಗಿ ಕೊಟ್ಟು ಭೂಸುರರು ತಿರಲಿ ಅಂತ ವರ್ಣನೆ ಮಾಡಿ ಶ್ರವಣದಿಂದ ಇಷ್ಟು ಪ್ರಯೋಜನ ಇದೆ. ಶ್ರವಣ ಮನಕಾನಂದ ಬೀರುವುದು ಮನಸ್ಸಿಗೆ ಆನಂದ ಕೊಡೋದು ವಿವಿಧ ಭೋಗಗಳನ್ನು ಕೊಡೋದು ಅನೇಕ ವಿಧವಾದ ಭಯವನ್ನು ಪರಿಹಾರ ಮಾಡೋದು ಎಲ್ಲವೂ ಭಗವಂತನ ಕಥಾ ಶ್ರವಣದ ಹಿನ್ನೆಲೆಯಲ್ಲಿ ಆಗ್ತಾ ಇದೆ ಅಂತ. ಇನ್ನು ಹೆಸರಿಗೆ ಅದು ಶ್ರವಣದ ವರ್ಣನೆ ಮಾಡಿದಾಗ ಶ್ರವಣವನ್ನು ಮಾಡಿ ಬಹಳ ಶ್ರೇಷ್ಠವಾದಂಥ ಫಲ ಸಿಗುತ್ತೆ ಅಂತ ಹೇಳಿ. ಶ್ರವಣ ಅನ್ನೋದು ನವವಿಧ ಪತ್ತಿಗಳಲ್ಲಿ ಒಂದು ಮಾತ್ರ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ಸಾಧ್ಯಂ ಸಖ್ಯಮಾತ್ಮ ನಿವೇದ. ನವವಿಧ ಭಕ್ತಿಗಳಲ್ಲಿ ಮೊದಲನೆಯ ಭಕ್ತಿಯೇ ಶ್ರವಣ ಭಕ್ತಿ ಅಂತ. ಅದನ್ನು ದಾಸರಾಯರು ಶ್ರವಣ ಮನಕಾನಂದ ಬೀವುದು ಅಂತ ಹೇಳ್ತಾ ಶ್ರವಣ ಮಾಡಿ ಅಂತ ಹೊಗಳಿದ್ರಿಂದ ಇನ್ನು ಮುಂದಿನ ಭಕ್ತಿ ಎಂಬುದು ಕೈಭತ್ಯ ಸಿದ್ಧಾಂತ. ಆರಂಭದ ಶ್ರವಣವೇ ಫಲ ಕೊಡಬೇಕಾದ್ರೆ ಇನ್ನು ಕೀರ್ತನ ಸ್ಮರಣ ಅರ್ಚನ ವಂದನಾದಿಗಳೆಲ್ಲ ಉತ್ತರೋತ್ತರವಾಗಿ ಹೆಚ್ಚು ನಮಗೆ ಮಹತ್ವಪೂರ್ಣವಾದಂತೂ ಸಾಧ್ಯ. ಅದಕ್ಕೆ ಉಪಲಕ್ಷಣ ಅಂತ ಕರೀತಾರೆ. ಒಂದು ಹೇಳಿದಾಗ ಸಂಬಂಧಪಟ್ಟ ಎಲ್ಲವನ್ನೂ ಗ್ರಹಣ ಮಾಡೋದಕ್ಕೆ ಉಪಲಕ್ಷಣ ಅಂತ. ಆ ಲಕ್ಷಣದಲ್ಲಿ ಶ್ರವಣಾದಿ ನವವಿಧ ಭಕ್ತಿಯನ್ನು ಕೊಂಡಾಡ್ತಕ್ಕಂತಹ ಭಾಗ ಇದೆ. ಆ ಮೂಲಕ ಎಲ್ಲ ವಿಧವಾದ ಅನಿಷ್ಟವನ್ನು ಧ್ಯಾನ ಮಾಡಿಕೊಂಡು ಇಷ್ಟ ಪ್ರಾಪ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಅನ್ನೋದು ಇದರ ಸಂದೇಶ. ಮತ್ತೆ ಹೇಳ್ತಾರೆ, ಶ್ರವಣ ಮನಕ ಆನಂದ ವಿವುದು ಇತ್ಯಾದಿ ಮಾತಿನೊಳಗೆ ಶ್ರವಣ ಮೊದಲ ಹೆಜ್ಜೆ, ಅದೇ ಇಷ್ಟು ಆನಂದ ಕೊಡುತ್ತೆ ಅಂತ ಹೇಳ್ತಕ್ಕಂಥ ಮಾತು ಬಹಳ ಮಾರ್ಮಿಕವಾದ. ನವನಿದ ಭಕ್ತಿಗಳಲ್ಲಿ ಯಾವುದನ್ನು ನಿರ್ಣಯ ಮಾಡಿಬಿಟ್ಟರೆ ಉಳಿದು ಉಪಲಕ್ಷಣವಾದ ಶ್ರವಣ ಅನ್ನೋದು ಮೊದಲ ಹಂತದ ಸಾಧನೆ. ಎಲ್ಲ ಹಂತದ ಸಾಧನೆಗೆ ಒಂದು ಮೂಲಭೂತ ಸಾಧನೆ ಅಂದರೆ ಶ್ರವಣ. ಯಾರು ಶ್ರವಣವನ್ನು ಮಾಡೋದಿಲ್ಲ ಅವರು ಯಾವುದನ್ನೂ ಪಡೆಯಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಲೋಪ ಆಗಿರುವುದೇ ಹರಿಕಥಾ ಶ್ರವಣ ಮಾಡೋರಿರಂತಾರ ದಾಸರಾಯರು ಒತ್ತಿ ಹೇಳ್ತಾರೆ. ಆಚಾರ್ಯರ ಮಾತಂತೂ ಶ್ರವಣಾದಿ ದಿನಾನೈವ ಕ್ಷಣಂ ತಿಷ್ಠೇ ತಪಿ ಕ್ವಚಿತ್. ದಾಸರಾಯರು ಹೇಳಿದರು, ಭೂಸರರು ದಿನದಿನ ಶ್ರವಣ ಮಾಡಬೇಕು ಅಂತ ಹೇಳಿದರೆ ದಿವಸಕ್ಕೆ ಒಂದ್ಸರಿ ಶ್ರವಣ ಮಾಡಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಆಚಾರ್ಯರ ಮಾತು, ಶ್ರವಣಾದಿ ದಿನಾನೈವ ಕ್ಷಣಂ ತಿಷ್ಠೇ ತಪಿ ಕ್ವಚಿತ್. ಒಂದು ಕ್ಷಣವನ್ನು ಕೂಡ ಭಗವಂತನ ಕಥಾ ಶ್ರವಣ ಮಾಡದೆ ಕಾಲ ಕಳೆಯಬೇಡಿ ಅಂತ. ವಿದ್ಯಾರ್ಥಿಗೆ ಪರೀಕ್ಷೆಯ ಹಿಂದಿನ ದಿವಸಗಳಲ್ಲಿ ಹೇಗೆ ಪ್ರತಿ ಕ್ಷಣವೂ ಕೂಡ ಓದಿಗೆ ತೆರೆದ ಬಾಗಿಲೋ, ಆ ರೀತಿಯಲ್ಲಿ ನಮ್ಮ ಜೀವನದ ಪ್ರತಿ ಕ್ಷಣವೂ ಕೂಡ ಭಗವಂತನ ಕಥಾಶ್ರವಣಕ್ಕೆ ಮೀಸಲಾಗುತ್ತದೆ. ಭದ್ರಂ ಕರ್ಣೇಹಿ ಶೃಣುಯಾಮ ದೇವ, ವೇದ ವೇದ ಮಂತ್ರ ಪರಮಾತ್ಮನ ಮಂಗಳಕರವಾದ ಗುಣಗಳನ್ನು ನಾವೆಲ್ಲ ಕೇಳೋಣ ಅಂತಕ್ಕಂಥ ಮಾತನ್ನು ವೈದಿಕ ಋಷಿಗಳು ಹೇಳಿದ ಮಾತು. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಶ್ರವಣದ ಮಹತ್ವ ತುಂಬ ಅಪೂರ್ವವಾಗುತ್ತೆ ಎಂಬುದನ್ನು ನಾವು ಗಮನಿಸ್ತೇವೆ. ಇಷ್ಟು ಹೇಳಿ ದಾಸರಾಯರು ಮುಂದೆ ಹೇಳ್ತಾರೆ, ಮಳೆಯ ನೀರೋಡಿಯೋಳು ಬರೆಯಲು ಬಳಸ ಊರೊಳಗಿದ್ದ ಜನರು ಆ ಜನವು ಹೆದ್ದರೆ ಗೂಡೆ ಮಜ್ಜನ ಬಾನಗೈದವರು. ಕಲುಷ ವಚನಗಳಾದರಿವು ಬಂಬೊಳೆಯ ಕೆತ್ತನ ಪಾದ ಮಹಿಮಾ ಜಲಸಿ ಕೊಕ್ಕರಿಂದ ಮಾಂಡಪರೇ ವಹಿಸುವರು. ಇದರಲ್ಲಿ ನಾವು ಏನೋ ಭಾರಿ ಹೇಳಕೊಟ್ಟಿದ್ದೇವೆ ಅಂತ ಅಹಂಕಾರ ನಮಗಿಲ್ಲ ಅನ್ನೋದನ್ನು ತೋರಿಸ್ತದೆ. ಅಹಂಕಾರ ಖಂಡನೆ ಅಂತೇಳಿ ನಾವು ಮಾಡ್ತಕ್ಕಂಥ ಯಾವುದೇ ಕಾರ್ಯದಲ್ಲೂ ಕೂಡ ವಿನಯದ ಭಾವನೆ ಇರಬೇಕೆ ಹೊರತು ಅಹಂಕಾರಕ್ಕೆ ಅವಕಾಶ ಇರಬಾರದು. ಅಹಂಕಾರ ಬಂದಾಗ ಸಾಧನೆಯೆಲ್ಲ ಹಾಳಾಗುತ್ತೆ. ಎಷ್ಟೇ ಅಹಂಕೃತೋ ಭಾವ ಬುದ್ಧಿರಿಯಷ್ಟೇ ನಲಿಪ್ಯತೆ ಭಗವದ್ಗೀತೆ ಹೇಳ್ತಾರೆ. ಅಹಂಕಾರವನ್ನು ಬಿಟ್ಟರೆ ಮಾತ್ರ ಸಾಧನೆಯ ಒಂದು ಸ್ತುಬುದ್ಧಿ ಸಾಧ್ಯ. ಅಹಂಕಾರ ವಿಮೂಢಾತ್ಮ ಕರ್ತಾಹ ವಿಧಿ ಮನ್ಯ ಹೇಗಸಾಮ್ರಸಾರದಲ್ಲೇ ಕೊಟ್ಟಿದ್ದೇವೆ. ನಾವೇ ಬರೀತೇವೆ ಅಂತಕ್ಕಂಥ ಭ್ರಮೆ ನಮಗಿಲ್ಲ. ನಾವು ಸಣ್ಣವರು ನನಗೆ ಗೊತ್ತಿದೆ ಎಂಬುದನ್ನು ದಾಸರು ಒಳ್ಳೆ ಪರಿಣಾಮಕಾರಿಯಾಗಿರುತ್ತೆ. ಮಳೆಯ ನೀರು ಓಣಿಯಲ್ಲಿ ಬರೆಯಲು ಬಳಸಲು ಊರೊಳಗಿದ್ದ ಜನರು ಆ ಜನವು ಹೆದ್ದೊರೆಗೂಡೆ ಮಜ್ಜನ ಬಾರಗೈದವರು. ಮಳೆಯ ನೀರು ಇರುತ್ತೆ, ನಿನ್ನೆ ಮಳೆ ಬಂದಿದೆ ಹೇಗಿದ್ರು ಕೂಡ ಮಳೆ ಬಂದಿದೆ, ನೀರು ಹರಿತಾ ಇರುತ್ತೆ, ಯಾರು ತುಳ್ಕೊಂಡು ಓಡಾಡ್ತಾರೆ ಹೊತ್ತು ಯಾರು ಕುಡಿಯೋದಿಲ್ಲ, ಸ್ನಾನ ಮಾಡೋದಿಲ್ಲ, ಕುಡಿಯೋದಿಲ್ಲ. ಮಳೆ ನೀರು ಅದು ಗಲೀಜು ನೀರು, ಕೊಳಕ ನೀರು, ಮಣ್ಣಿನ ನೀರು. ಆದರೆ ಬಳಸಲು ಊರೊಳಗಿದ್ದ ಜನರು ಆ ಜನರು ಹೆದ್ದರೆಗೂಡೆ ಮಜ್ಜನ ಪಾನಗೈದವರು. ಅದು ಹೋಗಿ ನದಿಗೆ ಸೇರಿಬಿಟ್ರೆ ಏನು ಗಂಗಾ ಗಂಗೆಗೆ ಒಬ್ಬರು ಸ್ನಾನ ಮಾಡಿದ್ದು ಮಾಡಿದೆ ಯಾವುದನ್ನು ತುಳ್ಕೊಂಡು ಓಡಾಡ್ತಾರೆ ತಲೆಮೇಲೆ ಹಾಕೊಳ್ತಾರೆ, ಎಷ್ಟು ಬದಲಾವಣೆ ಆಯಿತು. ಯಾವುದನ್ನು ಬಾಯಲ್ಲಿ ಹಾಕ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ, ಅದನ್ನು ಕುಡಿತಾರೆ. ಯಾತಕ್ಕೆ ಹೆದ್ದೊರೆ ಗೂಡೆ ದೊಡ್ಡದಾಗಿರ್ತಕ್ಕಂಥ ತೊರೆ, ಹಿರಿದಾದ ತೊರೆ ಹೆದ್ದೊರೆ, ದೊಡ್ಡ ತೊರೆಯಿಂದ ಸೇರಿದಾಗ ಅದರ ಬಗ್ಗೆ ತಾನೇ ಕಾಲಿಟ್ಟು ಕೂಡ ಬರಿ ಮಡಿ ಬರ್ತಾ ಸ್ನಾನ ಮಾಡ್ತಾರೆ. ನೀರಿಗೆ ನದಿ ನೀರಿಗೆ ಮೈಲಿಗೆನೇ ಇಲ್ಲ, ಯಾರು ಬಿಟ್ಟಿದ್ರು ಯಾರು ಬಿಟ್ಟರೆ ಕೇಳೋದೇ ಇಲ್ಲ. ಯಾತಕ್ಕೆ ಅದು ಹೆದ್ದೊರೆ ದೊಡ್ಡದಾದ ತೊರೆಗೆ ಸೇರಿದಾಗ ಮಳೆಯ ನೀರು ಸಹ ಸ್ನಾನಕ್ಕೆ ಪಾನಕ್ಕೆ ಹೇಗೆ ಅರ್ಹವಾಗುತ್ತಲ್ಲ ಹಾಗೆ ನನ್ನ ಮಾತುಗಳು ಕಲುಷ ವಚನಗಳಾದರಿವು. ನನ್ನ ಮಾತುಗಳು ಸಾಮಾನ್ಯ ಮಾತುಗಳು, ಮೊದಲನೇದಾಗಿ ಕನ್ನಡ, ಎರಡನೇದಾಗಿ ಭಾಷೆ ಕನ್ನಡ ಭಾಷೆ ಸಂಸ್ಕೃತ ಅಲ್ಲ. ಸಂಸ್ಕೃತದ ಎತ್ತರಕ್ಕೆ ಯಾವ ಭಾಷೆನೂ ಬರೋದಿಲ್ಲ, ದೇವಭಾಷೆ ಅಂತಲೇ ಹೆಸರು. ದೇವಭಾಷೆ ಕಿರ್ವಾಳ ಭಾಷೆ ಅಂತಲೇ ಸಂಸ್ಕೃತವನ್ನು ಕರೆದಿರುವುದು. ಆ ಎತ್ತರಕ್ಕೆ ಯಾವ ಭಾಷೆನೂ ಬರೋದು. ಇವತ್ತಿಗೂ ಜನ ಒಪ್ಪಿಕೊಂಡಿದ್ದಾರೆ ಆ ಮಾತನ್ನು. ಸಂಸ್ಕೃತನ ಸಾಕಷ್ಟು ಬೈತಾರೆ ಬೇರೆಯವರು, ಆದರೆ ಒಳಗೆ ಗೊತ್ತವರಿಗೆ ಸಂಸ್ಕೃತದ ಎತ್ತರಕ್ಕೆ ನಾವು ಯಾರೂ ಬರೋದಿಲ್ಲ ಅನ್ನೋದನ್ನು ಸ್ಪಷ್ಟ ಹೇಳ್ತಾರೆ. ಎವರೆಸ್ಟ್ ದೊಡ್ಡದು ಅಂತ ಹೇಳೋದಕ್ಕೆ ಯಾವ ಪುರಾವೆನೂ ಬೇಕಿಲ್ಲ, ದೊಡ್ಡದಾಗಿರೋದೇ ಸಾಕ್ಷಿ. ಸಂಸ್ಕೃತ ಭಾಷೆ ಸಂಸ್ಕೃತ ಭಾಷೆನೇ, ಇವತ್ತಿಗೂ ಬೇರೆ ದೇಶದವರು ಹೇಳ್ತಾರೆ ಸಂಸ್ಕೃತ ಅನ್ನೋದು ಮೋಸ್ಟ್ ಸೂಟೆಡ್ ಲ್ಯಾಂಗ್ವೇಜ್ ಫಾರ್ ಕಂಪ್ಯೂಟರ್ಸ್ ಅಂತ ಹೇಳಿ. ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಕೂಡ ಸಂಸ್ಕೃತದಷ್ಟು ಈ ಕಂಪ್ಯೂಟರ್ಗೆ ಹೊಂದಾಣಿಕೆ ಆಗತಕ್ಕಂಥ ಮತ್ತೊಂದು ಭಾಷೆ ಇಲ್ಲ ಅನ್ನೋದು ಕಂಪ್ಯೂಟರ್ ತಜ್ಞರ ಅಭಿಮತ. ಅದು ಎಲ್ಲ ದೃಷ್ಟಿಯಿಂದ ಸಂಸ್ಕೃತ ಅಸಂಸ್ಕೃತ ಅತ್ಯಂತ ಸುಸಂಸ್ಕೃತವಾದ ಭಾಷೆ ಇದು ಕನ್ನಡ. ಸಂಸ್ಕೃತದಲ್ಲ ವಿಚಾರಗಳನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ ಮೊದಲನೇದಾಗಿ, ಮತ್ತು ನಾನು ಹೇಳ್ತಾ ಇದ್ದೇನೆ ವೇದಗಾರ್ಥರ ಮಾತುಗಳಲ್ಲಿ, ವೇದದ ಮಾತುಗಳಲ್ಲಿ, ಶ್ರೀಮದ್ ಆಚಾರ್ಯರ ಮಾತುಗಳಲ್ಲಿ, ನನ್ನ ಮಾತೆ ಅದಕ್ಕೆ ಕಲುಷ ವಚನಗಳಾದರಿ, ಕಲುಷ ವಚನಗಳು. ಆದರೆ ಬೊಂಬಡೆಯ ಕೆತ್ತನ ಪಾದ ಮಹಿಮಾ ಜನಸಿ ಪೊಕ್ಕದರಿಂದ ನನಗೆ ವಿಶ್ವಾಸ ಇದೆ. ಎದ್ದರೆ ಕೂಡಿದರೆ ಸ್ನಾನ ಮಾಡ್ತೀವಿ, ಇದು ತಲೆ ಕೊಡ್ತಾ ಇಲ್ಲ, ಸಮುದ್ರವನ್ನು ಸೇರ್ತಾ ಇದೆ ಅಂತ. ಬೊಂಬಡೆಯ ಪೆತ್ತನ ಪಾದ ಮಹಿಮಾ ಜಲಸಿ, ಬೊಂಬಡೆ ಇದ್ರೆ ಬಾಲಿನ ಹೊಳೆ, ಬೊಂಬಡೆ ಅಂದರೆ ಆಕಾಶ ಗಂಗೆ, ದೇವರೂಪದಲ್ಲಿರ್ತಕ್ಕಂಥ ಒಂದೇ ನದಿ ಅಂದರೆ ಗಂಗಾ ನದಿ. ಅಂಥವನ್ನು ಪೆತ್ತಿದ್ದೆ ಯಾರು? ಸಾಕ್ಷಾತ್ ನಾರಾಯಣ ಗಂಗಾ ಜನಕ. ಬೊಂಬಳೆಯ ಪೆತ್ತನ ಪಾದ ಮಹಿಮಾ ಜಲಸಿ, ಆತನ ಪಾದದ ಮಹಿಮೆಯನ್ನು, ಮಹಿಮೆ ಅಂತಕ್ಕಂಥ ಜಲಸಿ ಸಮುದ್ರವನ್ನು ಒಕ್ಕದರಿಂದ ಪ್ರವೇಶ ಮಾಡಿರೋದ್ರಿಂದ ಮಾಡಿದ ಪರಿ ಮಹೀಶ್ವರರು ಸ್ವೀಕಾರ ಮಾಡದೇ ಇರ್ತಾರ? ಮಡೇ ಮತ್ತೆ ಮಡೇ ನೀರು ಹೇಗೆ ತಲೆ ಸೇರಿದಾಗ ಸ್ನಾನಪಾನಕ್ಕೆ ಅರ್ಹವಾಗುತ್ತೋ, ನನ್ನ ಸಾಮಾನ್ಯವಾದ ಮಾತುಗಳು ತಪ್ಪು ಮಾತುಗಳು ಇರಬಹುದು, ಇವೆಲ್ಲ ಕೂಡ ಯಾವಾಗ ಭಗವಂತನ ಪಾದ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಹೋಗುತ್ತೆ ಅವ ಸಾರ್ಥಕವಾಗಿ ಜ್ಞಾನಿಗಳು ಕೇಳ್ತಾರೆ ಅಂತ ಹೇಳ್ತಾರೆ. ಇಲ್ಲೊಂದು ಹೂ ಒಣಗಿದ ಹೂ ಬಿದ್ದರೆ ತುಳಿದ ಹೋಗ್ತಾನೆ ಅವರು, ಅದು ನಿರ್ಮಾಲ್ಯ ಅಂತ ಕಲಿಯನ ಹಾಕೊಂಡು ಅದು ಹೊಸ ಹೂವು, ಆದರೆ ನಿರ್ಮಾಲ್ಯವನ್ನು ದೇವರಿಗೆ ಹಾಕಿಲ್ಲ, ಆದರೆ ಬಿಸಾಕಿರೋ ಪಾಪ ಇಲ್ಲ. ಆದರೆ ದೇವರಿಗೆ ಹಾಕಿದ ಒಣಗಿದ ಹೂವು ಅತ್ಯಂತ ಮಾನ್ಯ, ದೇವರಿಗೆ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ನನ್ನ ಮಾತುಗಳೆಲ್ಲ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿಕೊಟ್ಟಿರೋದ್ರಿಂದ ಅತ್ಯಂತ ಗ್ರಾಹ್ಯವಾದ ಮಾತುಗಳು, ಎಷ್ಟು ಸುಂದರವಾದಂಥ ನಿರೂಪಣೆ. ನಮಗೆಲ್ಲ ಹೇಳ್ತಾರೆ ನಮ್ಮ ಮಾತುಗಳು ಸುಮ್ಮನೆ ಆಡ್ತಾ ಇದ್ರೆ ವೇಸ್ಟ್ ಹೋಗ್ತಾನೆ ಇರ್ತಾವೆಲ್ಲ ಕೂಡ, ದೇವರ ಮಹಿಮೆ ವರ್ಣನೆ ಮಾಡಿಕೊಳ್ತಾಗ ಅದು ಬಹಳ ಗೌರವ ಬರುತ್ತೆ ಅಂತ. ದೇವರ ಮಹಿಮೆ ವರ್ಣನೆ ಮಾಡಿಕೊಳ್ತಾಗ ಅದು ಬರೋ ಗೌರವನೇ ಬೇರೆ, ಅದನ್ನು ಬೇರೆಯದಕ್ಕೆ ಉಪಯೋಗಿಸಿದಾಗ ಅದರ ರೀತಿಯೇ ಬೇರೆ. ಆದ್ದರಿಂದ ಬಾಂಬಳೆಯ ಬೆತ್ತನ ಪಾದ ಮಹಿಮಾ ಜಲದಿ ಪೊಕ್ಕದರಿಂದ ಮಾಂಡಪರೇ ಮಹೀಸುರರು ತಮ್ಮ ಮಾತುಗಳನ್ನು ಕಲುಷ ವಚನಗಳು ಅಂತ ಕರ್ಕೊಂಡಿತ್ತು. ಬಳೆಯ ನೀರಿಗೆ ಹೊಚ್ಚಿತ್ತು ಅಂದರೆ ತಾವು ಭಾರಿ ದೊಡ್ಡವರು ಅಂತ ಭ್ರಮೆ ನನಗಿಲ್ಲ ಅಂತ ದಾಸರ ಹೇಳ್ತಾರೆ. ಆದರೆ ಮಾಡಕ್ಕೆ ಹೋಗಿರ್ತಕ್ಕಂಥ ಕಾರ್ಯ ಭಾರಿ ದೊಡ್ಡದು, ಕಾರ್ಯ ಭಾರಿ ದೊಡ್ಡದು, ಅದು ಸಮಾಧಾನ ದೊಡ್ಡದು. ಆದರೆ ನಾನು ಸಾಮಾನ್ಯ ವ್ಯಕ್ತಿ ಎನ್ನುವುದನ್ನು ದಾಸರಾಯರು ಎಷ್ಟು ವಿನಯದ ಭಾವದಿಂದ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಸಾಧಿಸಬೇಕಾದದ್ದು. ಇವತ್ತು ತುಂಬ ಅಹಂಕಾರ ವಿನಯದ ಅಪೋಸಿಟ್ ಕ್ವಾಲಿಟಿಗಳು, ಅಹಂಕಾರ ಮನುಷ್ಯನನ್ನು ಹಾಳು ಮಾಡುತ್ತೆ, ವಿನಯ ಅವನನ್ನು ಉದ್ಧಾರ ಮಾಡುತ್ತೆ. ಸುಮಧ್ವೀಯರು ಹೇಳ್ತಾರೆ ವಿನಯೋಗಿ ಗೂಟಯಿ ಸರ್ವರಸ, ಎಲ್ಲ ಗುಣಗಳಿಗೂ ಕೂಡ ಕಲ್ಪಪ್ರಾಯವಾದ ಗುಣ ಅಂದರೆ ವಿನಯ. ಆ ಟೀಕಾರಾಯರ ವಿನಯವನ್ನು ಏನು ತೋರಿಸಿದ್ದಾರೆ, ಇಡೀ ಪರಂಪರೆಗೆ ಮಂತ್ರದಂಥ ಮಾತುಗಳನ್ನು ಟೀಕಾರಾಯ ನ ಶಬ್ದಾರ್ಥವು ಗಾಢಾ ನ ಚ ನಿಗಮಚಾಪು ಚತುರಾಹ ನ ಚ ನ್ಯಾಯೇ ಪ್ರೌಢಾಹ ನ ಚ ವಿನಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರವತಿ ಗುರು ಕಾರುಣ್ಯ ಕರಣಿ ಪ್ರಪನ್ನಾಹ ಮಾನ್ಯಾತ್ಮಃ ಕಿಮಪಿ ಚ ವದಂತೋಪಿ ಮಹತಾ. ನನಗೇನು ಬರೋದಿಲ್ಲ, ಅದು ಆಚಾರ್ಯರ ಕರುಣೆಗೆ ಪಾತ್ರನಾಗಿದ್ದೆ, ಅದಕ್ಕೆ ಭಾರಿ ನನಗೆ ಗೌರವ ಬಂದಿದೆ ಅಂತ ಹೇಳಿದ. ಈ ಮಾತಿನಲ್ಲಿ ಎಷ್ಟು ಅರ್ಥ ಇದೆ, ನಮ್ಮ ಜೀವನದ ಎಲ್ಲ ಸಿದ್ಧಿ ಸಾಧನೆಗಳು ಕೂಡ ಹಿರಿಯರ ಅಂಗೀಕಾರಕ್ಕೆ ಒಳಗಾದಾಗ ಮಾತ್ರ. ಒಬ್ಬ ಎಷ್ಟೇ ಕೆಲಸ ಮಾಡಿರ್ಬೋದು, ಮಾತ್ರ ನೋ ಅಂದ್ಬಿಟ್ರೆ ಮಾಡಿದ್ದೆಲ್ಲ ವೇಸ್ಟ್, ಅವನು ಎತ್ತಂದ್ರೆ ಮಾಡಿದ್ದೆಲ್ಲ ಸಾರ್ಥಕ. ಯಾರಿಗೋಸ್ಕರ ಒಂದು ಸಾಧನೆ ಮಾಡ್ತಾರೆ ಅದು ಒಪ್ಪಿಕೊಳ್ಳದೆ ಹೋದರೆ ಅದಕ್ಕೆ ಅರ್ಥನೇ ಇಲ್ಲ. ಇಂತಿರ್ತಾರ ಈ ಮಾತಿನಲ್ಲಿ ಇಡೀ ಮುಂದಿನ ಗ್ರಂಥಕಾರರಿಗೆಲ್ಲ ಬೆಳಕಾಗತಕ್ಕಂಥ ವಿನಯದ ಅತ್ಯಂತ ಸಾತ್ವಿಕ ನಿರೂಪಣೆ ಬಂದಿದೆ. ಅದನುಸರಿಸಿ ಜಗನ್ನಾಥದಾಸರು ಹೇಳಿದರು ನನ್ನದೇನು ವೇದಾದಿ ಮಾತು ಒಟ್ಟು ಮಾತುಗಳಲ್ಲ, ಕಲುಷ ವಚನಗಳು, ಮಳೆಯ ನೀರು ಓಡಿಯಲ್ಲಿ